ಪೋಷಕರ ಮತ್ತು ಮಕ್ಕಳ ಜವಾಬ್ದಾರಿಗಳು.
And we want to continue thinking today about the Christian home.
ಇವತ್ತು ನಾವು ಕ್ರೈಸ್ತ ಕುಟುಂಬಗಳ ವಿಷಯವಾಗಿ ಯೋಚಿಸುವುದನ್ನ ಮುಂದುವರಿಸೋಣ.
We first thought of husband wife relationships in our first two studies.
ಮೊದಲ ಎರಡು ಅಧ್ಯಾಯಗಳಲ್ಲಿ ಗಂಡ ಮತ್ತು ಹೆಂಡತಿಯರ ನಡುವಿನ ಸಂಬಂಧದ ಬಗ್ಗೆ ನಾವು ಯೋಚಿಸಿದ್ವಿ.
In the last study we thought about bringing up children.
ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿಕೊಂಡ್ವಿ ಮಕ್ಕಳನ್ನ ಬೆಳೆಸುವಂತ ವಿಷಯವಾಗಿ.
This is a very important area and we want to think about it a little more today.
ಇದು ಬಹಳ ಪ್ರಮುಖವಾದಂತ ಕ್ಷೇತ್ರವಾಗಿದೆ. ಅದಕ್ಕಾಗಿ ಇವತ್ತು ನಾವು ಇದರ ಬಗ್ಗೆ ಇನ್ನೂ ಹೆಚ್ಚಾಗಿ ಯೋಚಿಸೋಣ.
We want to look today at the one commandment that God gives children.
ಇವತ್ತು ನಾವು ದೇವರು ಮಕ್ಕಳಿಗೆ ಕೊಟ್ಟಂತ ಒಂದೇ ಒಂದು ಆಜ್ಞೆಯ ವಿಷಯವಾಗಿ ನೋಡಿಕೊಳ್ಳೋಣ.
Do you know that God gave Adam and Eve only one commandment?
ನಿಮಗೆ ಗೊತ್ತಾ ದೇವರು ಆದಾಮ ಮತ್ತು ಹವ್ವಳಿಗೆ ಕೇವಲ ಒಂದೇ ಒಂದು ಆಜ್ಞೆಯನ್ನು ಕೊಟ್ಟನು ಎಂಬುದಾಗಿ?
You all know about the 10 commandments that Moses gave to the Israelites.
ಮೋಶೆಯು ಇಸ್ರಾಯೇಲರಿಗೆ ಕೊಟ್ಟಂತ ಹತ್ತು ಆಜ್ಞೆಗಳನ್ನ ನೀವು ಅರಿತಿದ್ದೀರಿ.
But God gave Adam and Eve only one commandment.
ದೇವರು ಆದಾಮ ಮತ್ತು ಹವ್ವಳಿಗೆ ಕೇವಲ ಒಂದೇ ಒಂದು ಆಜ್ಞೆಯನ್ನು ಕೊಟ್ಟನು.
And they disobeyed that and brought chaos into the world, into their home, into their mutual relationships.
ಆದರೆ ಅವರು ಆ ಆಜ್ಞೆಗೆ ಅವಿಧೇಯರಾದರು. ಇದರಿಂದ ಅವರು ತಮ್ಮ ವೈಯಕ್ತಿಕ ಪರಸ್ಪರ ಸಂಬಂಧಕ್ಕೆ ಕುಟುಂಬಕ್ಕೆ ಮತ್ತು ಲೋಕಕ್ಕೆ ಅಸ್ತವ್ಯಸ್ತತೆಯನ್ನ ತಂದರು.
Their first child that was born to them grew up to be a murderer, killing their second child.
ಅವರಿಗೆ ಹುಟ್ಟಿದ ಮೊದಲ ಮಗನು ಎರಡನೇ ಮಗನನ್ನ ಕೊಲ್ಲುವ ಮುಖಾಂತರ ಕೊಲೆಗಾರನಾಗಿ ಹೊರಹೊಮ್ಮಿದನು.
It was tragic.
ಇದು ಒಂದು ದುರಂತ.
But in the same way we find that God has given one commandment for children.
ಅದೇ ರೀತಿಯಲ್ಲಿ ದೇವರು ಮಕ್ಕಳಿಗೆ ಕೇವಲ ಒಂದೇ ಒಂದು ಆಜ್ಞೆಯನ್ನ ಕೊಟ್ಟಿದ್ದಾನೆ.
And He has not made it difficult. He has not given children 10 commandments. He has given children only one.
ದೇವರು ಮಕ್ಕಳಿಗೆ ಹತ್ತು ಆಜ್ಞೆಗಳನ್ನು ಕೊಡುವ ಮುಖೇನ ಕಠಿಣ ಮಾಡಿಲ್ಲ, ಕೇವಲ ಒಂದೇ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ.
And we read in Ephesians 6, verse 1 and 2 and 3, what that commandment was.
ನಾವು ಎಫೆಸ 6ನೇ ಅಧ್ಯಾಯದಲ್ಲಿನ 1, 2 ಮತ್ತು 3ನೇ ವಚನದಲ್ಲಿ ನೋಡಿಕೊಳ್ಳುತ್ತೇವೆ ಏನದು ಆ ಆಜ್ಞೆ ಎಂಬುದಾಗಿ.
It was given in the Old Testament as part of the 10 commandments.
ಅದು ಹತ್ತು ಆಜ್ಞೆಯ ಒಂದು ಭಾಗವಾಗಿದೆ. ಹಳೆ ಒಡಂಬಡಿಕೆಯಲ್ಲೂ ಕೂಡ ಆ ಆಜ್ಞೆಯು ಕೊಡಲ್ಪಟ್ಟಿದೆ.
The 5th commandment, honor your father and mother.
ಹತ್ತು ಆಜ್ಞೆಗಳಲ್ಲಿ ಅದು 5ನೇ ಆಜ್ಞೆಯಾಗಿದೆ, ನಿಮ್ಮ ತಂದೆ ತಾಯಂದಿರನ್ನ ಸನ್ಮಾನಿಸಿರಿ ಎಂಬುದಾಗಿ.
And it says here in Ephesians 6:2, that is the first commandment God gave which had a promise.
ಎಫೆಸ 6ನೇ ಅಧ್ಯಾಯದಲ್ಲಿನ 2ನೇ ವಚನದಲ್ಲಿ ದೇವರು ಕೊಟ್ಟಂತ ಮೊದಲ ಆಜ್ಞೆಯು ವಾಗ್ದಾನ ಸಹಿತವಾಗಿದೆ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ.
And the promise was that it may be well with you and that you may live long on the earth.
ಆ ವಾಗ್ದಾನ ಏನಪ್ಪ ಅಂದ್ರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ ಎಂಬುದಾಗಿ.
I want to ask you parents.
ನಾನು ಪೋಷಕರಿಗೆ ಕೇಳ ಬಯಸುತ್ತೇನೆ.
I want to first speak to your parents.
ಮೊದಲು ಪೋಷಕರೊಟ್ಟಿಗೆ ನಾನು ಮಾತನಾಡಲು ಇಚ್ಛಿಸುತ್ತೇನೆ.
Do you want it to go well with your children?
ನಿಮ್ಮ ಮಕ್ಕಳಿಗೆ ಮೇಲಾಗುವುದನ್ನ ನೀವು ಬಯಸುತ್ತೀರಾ?
Do you want your children to live long on the earth?
ನಿಮ್ಮ ಮಕ್ಕಳು ಈ ಭೂಮಿಯ ಮೇಲೆ ಬಹುಕಾಲ ಬದುಕುವವರಾಗಿರಬೇಕಾ?
Or do you want your children's lives to be shortened?
ಅಥವಾ ನಿಮ್ಮ ಮಕ್ಕಳ ಜೀವಿತವು ಭೂಮಿಯ ಮೇಲೆ ಬಹಳ ಕಡಿಮೆಯಿಂದ ಕೂಡಿರಬೇಕಾ?
Do you want it to go badly with your children?
ಅಥವಾ ನಿಮ್ಮ ಮಕ್ಕಳಿಗೆ ಬಹಳ ಕೆಟ್ಟದಾಗಿ ಇರಬೇಕಾ ಎಲ್ಲವೂ?
It's not talking about your children being intelligent or healthy or capable or rich or great or any such thing.
ಇಲ್ಲಿ ನಿಮ್ಮ ಮಕ್ಕಳು ಬುದ್ಧಿವಂತವರಾಗಿರಬೇಕು, ಐಶ್ವರ್ಯವಂತವರಾಗಿರಬೇಕು, ಸಾಮರ್ಥ್ಯವುಳ್ಳವರಾಗಿರಬೇಕು ಅಥವಾ ಲೋಕದಲ್ಲಿ ದೊಡ್ಡವರಾಗಿರಬೇಕು ಎಂಬುದರ ಬಗ್ಗೆ ಮಾತನಾಡುತ್ತಿಲ್ಲ.
When it says it'll go well with them, it means that it'll go well spiritually.
ಮೇಲಾಗುವುದು ಎಂಬುದರ ಅರ್ಥ ಇದಲ್ಲ. ಮೇಲಾಗುವುದು ಅಂದರೆ ಆತ್ಮಿಕವಾಗಿ ಇಲ್ಲಿ ಮಾತನಾಡುತ್ತಿರುವಂತದ್ದು.
Even if they work as pews in an office or corporation sweepers, that doesn't matter.
ಅವರು ಕಚೇರಿಯಲ್ಲಿ ಜವಾನರಾಗಿದ್ದರೂ ಪರವಾಗಿಲ್ಲ ಅಥವಾ ನೆಲ ಒರೆಸುವಂತವರಾಗಿದ್ರೂ ಪರವಾಗಿಲ್ಲ, ಅದು ಮುಖ್ಯ ವಿಷಯ ಅಲ್ಲ ದೇವರಿಗೆ.
If they are godly, they will be great in God's eyes.
ಅವರು ದೈವಿಕರಾಗಿದ್ರೆ ದೇವರ ದೃಷ್ಟಿಯಲ್ಲಿ ದೊಡ್ಡವರಾಗಿರುತ್ತಾರೆ.
The point is not their earthly position.
ಇಹಲೋಕದ ಸ್ಥಾನದ ವಿಷಯವಾಗಿ ಇಲ್ಲಿ ಮಾತನಾಡುತ್ತಿಲ್ಲ.
The point is that it goes well with them spiritually.
ಆತ್ಮಿಕವಾಗಿ ಮೇಲಾಗುವುದು ಎಂಬುದರ ವಿಷಯವಾಗಿ ಇಲ್ಲಿ ಮಾತನಾಡಲ್ಪಟ್ಟಿದೆ.
What does it mean that they live long on the earth?
ಭೂಮಿಯ ಮೇಲೆ ಬಹುಕಾಲ ಬದುಕುವರು ಎಂಬುದರ ಅರ್ಥ ಏನು ಇಲ್ಲಿ?
Live up to the age of 100? No.
ನೂರು ಕಾಲ ಬಾಳುವಂತದ್ದ ಇಲ್ಲ.
Jesus lived only up to 33.
ಯೇಸು ಕೇವಲ 33 ವರ್ಷಗಳ ಕಾಲ ಬದುಕಿದರು.
To live long in New Testament terms means to complete God's plan for their lives.
ಹೊಸ ಒಡಂಬಡಿಕೆಯ ಪ್ರಕಾರ ಭೂಮಿಯ ಮೇಲೆ ಬಹುಕಾಲ ಬದುಕಬೇಕು ಎಂಬುದರ ಅರ್ಥ ದೇವರು ಅವರ ಜೀವಿತಕ್ಕಾಗಿ ಇಟ್ಟಿರುವಂತಹ ಯೋಜನೆಯನ್ನು ಪೂರೈಸುವಂತದ್ದಾಗಿದೆ.
Whether they die at 20 or 60 or 100.
ಅವರು 20ನೇ ವಯಸ್ಸಿಗೆ ಅಥವಾ 60ನೇ ವಯಸ್ಸಿಗೆ ಅಥವಾ 100ನೇ ವಯಸ್ಸಿಗೆ ಸತ್ರು ಪರವಾಗಿಲ್ಲ.
The point is to complete God's plan for their lives before they leave the earth.
ಮುಖ್ಯವಾದ ವಿಷಯ ಏನಪ್ಪ ಅಂದ್ರೆ ಅವರು ಇಹಲೋಕವನ್ನ ಬಿಡುವುದರ ಒಳಗೆ ದೇವರು ತಮಗಾಗಿ ಇಟ್ಟಂತ ಯೋಜನೆಯನ್ನು ಪೂರೈಸುವಂತದ್ದಾಗಿದೆ.
God has got a specific plan for your children.
ನಿಮ್ಮ ಮಕ್ಕಳಿಗೆ ದೇವರು ಪ್ರತ್ಯೇಕವಾದಂತಹ ಯೋಜನೆಯನ್ನ ಇಟ್ಟಿದ್ದಾನೆ.
Please remember that, parents.
ಪೋಷಕರೇ ದಯವಿಟ್ಟು ಅದನ್ನ ನೆನಪಿಡಿರಿ.
And don't destroy that plan by putting other values into the heads of your children.
ನಿಮ್ಮ ಮಕ್ಕಳ ತಲೆಯಲ್ಲಿ ಬೇರೆ ಮೌಲ್ಯಗಳನ್ನ ಹಾಕುವ ಮುಖೇನ ದೇವರು ಅವರಿಗಾಗಿ ಇಟ್ಟಿರುವಂತಹ ಯೋಜನೆಯನ್ನ ಪೋಷಕರೇ ನೀವು ನಾಶ ಮಾಡಬೇಡ್ರಿ.
That they think other things are more important than God's kingdom and his righteousness.
ಅಂದರೆ ದೇವರ ರಾಜ್ಯ ಮತ್ತು ನೀತಿಗಿಂತ ಬೇರೆ ವಿಷಯಗಳು ಹೆಚ್ಚು ಮೌಲ್ಯ ಎಂಬುವಂತದ್ದನ್ನ ನಿಮ್ಮ ಮಕ್ಕಳು ಯೋಚಿಸುವಂತೆ ಮಾಡಬೇಡ್ರಿ.
Uprightness, straightforwardness, honesty, these are far more important than anything on this earth.
ಈ ಲೋಕದಲ್ಲಿ ಬೇರೆ ಎಲ್ಲವುಗಳಿಗಿಂತ ಪ್ರಾಮಾಣಿಕತೆ, ಯಥಾರ್ಥತೆ, ನೇರವಾಗಿರುವಂತದ್ದು, ನೀತಿಯಿಂದ ಇರುವಂತದ್ದು ಬಹು ಪ್ರಮುಖವಾಗಿದೆ.
And so fathers are told in Ephesians 6:4, don't provoke your children to anger.
ಎಫೆಸ 6ನೇ ಅಧ್ಯಾಯ 4ನೇ ವಚನದಲ್ಲಿ ತಂದೆಗಳಿಗೆ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನಿಮ್ಮ ಮಕ್ಕಳಿಗೆ ಕೋಪವನ್ನ ಎಬ್ಬಿಸಿದ ಹಾಗೆ ನಡ್ಕೊಳ್ರಿ ಎಂಬುದಾಗಿ.
Don't keep on irritating them by nagging them and scolding them day and night. But bring them up in the discipline and instruction of the Lord.
ಅವರನ್ನ ಯಾವಾಗಲೂ ಕೆರಳಿಸದೆ, ಬಯ್ಯದೆ ಮತ್ತು ಅವರನ್ನ ತೆಗಳದೆ ಬಾಲೋಪದೇಶ ಮತ್ತು ಬಾಲಶಿಕ್ಷೆಯನ್ನ ಮಾಡುತ್ತಾ ಅವರನ್ನ ಸಾಕಿ ಸಲಹಿರಿ ಎಂಬುದಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ.
Instruction first of all, teaching them scriptural principles.
ಮೊದಲನೆಯದಾಗಿ ಬಾಲೋಪದೇಶವನ್ನ ಮಾಡಬೇಕು, ಅಂದರೆ ಸತ್ಯವೇದದಲ್ಲಿನ ತತ್ವಗಳನ್ನ ಹೇಳಿಕೊಡುವುದು.
And secondly, discipline.
ಎರಡನೆಯದಾಗಿ ಶಿಸ್ತುಪಡಿಸುವಿಕೆ, ಅಂದರೆ ಬಾಲಶಿಕ್ಷೆ.
We need to punish our children because the Bible says in Proverbs 22 and verse 15, foolishness is bound up in the heart of a child, but the rod of discipline will remove it far from him.
ನಾವು ನಮ್ಮ ಮಕ್ಕಳನ್ನ ಬಾಲಶಿಕ್ಷೆಗೆ ಒಳಪಡಿಸುವುದು ಅಗತ್ಯವಾಗಿದೆ, ಯಾಕೆಂದರೆ ಸತ್ಯವೇದವು ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 15ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಮೂರ್ಖತನವು ಹುಡುಗನ ಮನಸ್ಸಿಗೆ ಸಹಜ, ಆದರೆ ಶಿಕ್ಷಕನ ಬೆತ್ತವು ಅದನ್ನ ತೊಲಗಿಸುವುದು ಎಂಬುದಾಗಿ.
Every child is born into the world with foolishness bound up in his heart.
ಈ ಲೋಕದಲ್ಲಿ ಹುಟ್ಟಿದಂತ ಪ್ರತಿಯೊಂದು ಮಗುವು ತನ್ನ ಹೃದಯದಲ್ಲಿ ಮೂರ್ಖತನವನ್ನ ಹೊಂದಿರುತ್ತದೆ.
It doesn't matter whose child it is.
ಅದು ಯಾರ ಮಗುವಾದರೂ ಸರಿನೇ.
Whether it's an atheist child or a God-fearing Christian couple's child.
ಅದು ನಾಸ್ತಿಕ ದಂಪತಿಗೆ ಹುಟ್ಟಿದಂತ ಮಗುವಾಗಿದ್ರೂ ಸರಿನೇ, ದೈವಿಕ ಕ್ರೈಸ್ತ ದಂಪತಿಗೆ ಹುಟ್ಟಿದ ಮಗುವಾಗಿದ್ರೂ ಸರಿನೇ.
They both are born with the same flesh and the same old man that has a tendency to sin.
ಇಬ್ಬರು ಒಂದೇ ಮಾಂಸವನ್ನ ಹೊಂದಿಕೊಂಡು ಹುಟ್ಟಿರುತ್ತಾರೆ, ಅದು ಹಳೆ ಮನುಷ್ಯನಾಗಿರುವಂತದ್ದು, ಅದು ಪಾಪಕ್ಕೆ ನಡೆಸುವಂತ ಮಾಂಸ.
Foolishness is bound up in their heart.
ಮೂರ್ಖತನವು ಅವರ ಹೃದಯದಲ್ಲಿ ನೆಲೆಗೊಂಡಿರುತ್ತದೆ.
How can this atheist child and this God-fearing couple's child have that foolishness driven out of their heart?
Hege nastika dampatigala maguvina hrudayadalliruvanta murkatanavanna mattu devarige bayapaduvanta daivika dampatigala maguvinalliruvanta murkatanavanna horatolagisuvudu?
Only one way, the rod of discipline.
Adakke onde marga yavudappa andre ಶಿಕ್ಷೆ ಎಂಬ ಬೆತ್ತವನ್ನ ಉಪಯೋಗಿಸುವಂತದ್ದು.
There is no other way.
ಬೇರೆ ಮಾರ್ಗವಿಲ್ಲ ಇದಕ್ಕೆ.
And parents who do not use the rod are not going to bring up their children in a godly way.
ಬೆತ್ತವನ್ನ ಉಪಯೋಗಿಸದೇ ಇರುವಂತ ಪೋಷಕರು ತಮ್ಮ ಮಕ್ಕಳನ್ನ ದೈವಿಕ ಮಾರ್ಗದಲ್ಲಿ ಬೆಳೆಸಲು ಆಗೋದಿಲ್ಲ.
ವಿ ನೀಡ್ ಟು ಯೂಸ್ ದ ರಾಡ್ ಆಫ್ ಡಿಸಿಪ್ಲಿನ್ ಬಿಕಾಸ್ ವಿ ವಾಂಟ್ ಟು ಡ್ರೈವ್ ಔಟ್ ದಟ್ ಫೂಲಿಶ್ನೆಸ್.
ನಾವು ಶಿಕ್ಷೆ ಎಂಬ ಬೆತ್ತವನ್ನ ಉಪಯೋಗಿಸಬೇಕು, ಯಾಕೆಂದರೆ ಅವರ ಹೃದಯದಲ್ಲಿನ ಮೂರ್ಖತನವನ್ನ ಹೊರದಬ್ಬಲು.
ಅಂಡ್ ದ ಬೈಬಲ್ ಸೇಸ್ ದ ರಾಡ್ ಆಫ್ ಡಿಸಿಪ್ಲಿನ್ ವಿಲ್ ಡ್ರೈವ್ ಇಟ್ ಫಾರ್ ಅವೇ.
ಸತ್ಯವೇದವು ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಶಿಕ್ಷೆ ಎಂಬ ಬೆತ್ತವು ಮೂರ್ಖತನವನ್ನ ತೊಲಗಿಸುವುದು ಎಂಬುದಾಗಿ.
ದ ಫೂಲಿಶ್ನೆಸ್ ಇಸ್ ಇನ್ ದ ಹಾರ್ಟ್ ಬಟ್ ದ ರಾಡ್ ಇಸ್ ಅಪ್ಲೈಡ್ ಟು ದ ಬಾಟಮ್ ಅಂಡ್ ಇಟ್ ಡ್ರೈವ್ಸ್ ಔಟ್ ದ ಫೂಲಿಶ್ನೆಸ್ ಫ್ರಮ್ ದ ಹಾರ್ಟ್.
ಮೂರ್ಖತನವು ಹೃದಯದಲ್ಲಿ ಇರುತ್ತದೆ, ಬೆತ್ತವು ಕೆಳಗೆ ಇರುತ್ತದೆ, ಆಗ ಬೆತ್ತವು ಮೂರ್ಖತನವನ್ನ ತೊಲಗಿಸುತ್ತದೆ.
ದಿಸ್ ಇಸ್ ಗಾಡ್ಸ್ ವೇ,
ಇದು ದೇವರ ಮಾರ್ಗ.
ಯು ಮೈಟ್ ಆಸ್ ವೆಲ್ ಫಾಲೋ ಇಟ್ ಇನ್ಸ್ಟೆಡ್ ಆಫ್ ದ ಟೀಚಿಂಗ್ ಆಫ್ ಮಾಡರ್ನ್ ಸೈಕಾಲಜಿಸ್ಟ್.
ನೀವು ಆಧುನಿಕ ಮನೋವಿಜ್ಞಾನವನ್ನ ಪ್ರಯೋಗಿಸುವುದಕ್ಕಿಂತ ಇದನ್ನ ಹಿಂಬಾಲಿಸುವುದು ಬಹಳ ಉತ್ತಮ.
ಆಲ್ ದೀಸ್ ಟೆಕ್ನಿಕ್ಸ್ ದಟ್ ಮಾಡರ್ನ್ ಸೈಕಾಲಜಿಸ್ಟ್ ಟೀಚ್, ಸೀ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ವೆಸ್ಟರ್ನ್ ವರ್ಲ್ಡ್ ಟುಡೇ.
ಈ ಆಧುನಿಕ ಮನೋವಿಜ್ಞಾನದ ತಂತ್ರಗಾರಿಕೆಯನ್ನು ಉಪಯೋಗಿಸುವುದರಿಂದ ಹೊರದೇಶಗಳಲ್ಲಿ ಏನಾಗ್ತಿದೆ ಎಂಬುದಾಗಿ ನೋಡಿರಿ.
With children growing up rebelling against their parents with no respect for their parents, this is the result of modern psychology and ignoring the word of God.
ಮಕ್ಕಳು ಯಾವ ರೀತಿಯಲ್ಲಿ ಬೆಳೆಯುತ್ತಾರೆ ಅಂದರೆ ತಂದೆ ತಾಯಿಯ ವಿರುದ್ಧವಾಗಿ ತಿರುಗಿ ಬೀಳುವ ಮನೋಭಾವವನ್ನು ಇಟ್ಟುಕೊಂಡು ಮತ್ತು ಅವರಿಗೆ ಗೌರವವನ್ನ ತೋರದೇ ಇರುವಂತಹ ಮನೋಭಾವವನ್ನ ಇಟ್ಟುಕೊಳ್ಳುವ ಮುಖೇನ ಬೆಳೆಯುತ್ತಾರೆ. ದೇವರ ವಾಕ್ಯವನ್ನ ನಿರ್ಲಕ್ಷಿಸಿ ಮನೋವಿಜ್ಞಾನವನ್ನ ಹಿಂಬಾಲಿಸಿದ್ದರ ಪರಿಣಾಮ ಇದಾಗಿದೆ.
ಅಂಡ್ ಗೋ ಅಂಡ್ ಸೀ ದ ಹೋಮ್ಸ್ ವೇರ್ ಪೀಪಲ್ ಹ್ಯಾವ್ ಫಾಲೋಡ್ ದ ಸಿಂಪಲ್ ಓಲ್ಡ್ ಫ್ಯಾಷನ್ ಟೀಚಿಂಗ್ ಆಫ್ ಪ್ರೋವರ್ಬ್ಸ್ 22:15 ಅಂಡ್ ಸೀ ದ ಡಿಫರೆನ್ಸ್.
ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 15ನೇ ವಚನವನ್ನ ಹಿಂಬಾಲಿಸಿದಂತ ಕುಟುಂಬಗಳನ್ನ ಹೋಗಿ ನೀವು ನೋಡಿರಿ, ಅಲ್ಲಿ ವ್ಯತ್ಯಾಸವನ್ನ ನೀವು ತಿಳಿದುಕೊಳ್ಳುತ್ತೀರಿ.
ದ ಬೈಬಲ್ ಸೇಸ್ ಯು ಕ್ಯಾನ್ ಸೇವ್ ಯುವರ್ ಚೈಲ್ಡ್ ಫ್ರಮ್ ಹೆಲ್ ಬೈ ಯೂಸಿಂಗ್ ದ ರಾಡ್.
ಸತ್ಯವೇದವು ಈ ರೀತಿಯಾಗಿ ಹೇಳುತ್ತದೆ, ಬೆತ್ತವನ್ನ ಉಪಯೋಗಿಸುವ ಮುಖೇನ ನಿಮ್ಮ ಮಕ್ಕಳನ್ನ ನರಕದಿಂದ ತಪ್ಪಿಸಿ ಕಾಪಾಡಬಹುದು ಎಂಬುದಾಗಿ.
ಡೋಂಟ್ ಸ್ಪೇರ್ ಹಿಮ್, ಇಟ್ ಸೇಸ್, ಈವನ್ ಇಫ್ ಹಿ ಕ್ರೈಸ್.
ನಿಮ್ಮ ಮಕ್ಕಳು ಅತ್ತರು ಸರಿ ಅದನ್ನ ಹಿಂತೆಗೆಯಬೇಡಿ.
ವಾಟ್ ಶುಡ್ ಬಿ ಯೂಸ್ ದ ರಾಡ್ ಫಾರ್?
ಬೆತ್ತವನ್ನ ಏನಕ್ಕಾಗಿ ಉಪಯೋಗಿಸಬೇಕು?
ವೆನ್ ದೇ ಡೋಂಟ್ ಒಬೇ ದ ಒನ್ ಕಮಾಂಡ್ಮೆಂಟ್ which God has given them.
ದೇವರು ಅವರಿಗೆ ಕೊಟ್ಟಂತ ಒಂದೇ ಒಂದು ಆಜ್ಞೆಗೆ ಅವರು ವಿಧೇಯರಾಗಲಿಲ್ಲ ಎಂದಾಗ ಮಾತ್ರ.
ಯು ನೋ ದಟ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಚಿಲ್ಡ್ರನ್ ಟು ಲರ್ನ್.
ನಿಮ್ಮ ಮಕ್ಕಳು ಕಲಿಯುವಂತ ಬಹುಮುಖ್ಯವಾದ ಸಂಗತಿ ಇದು ಅಂತ ನಿಮಗೆ ಗೊತ್ತಾ?
ಇಫ್ ಯುವರ್ ಚಿಲ್ಡ್ರನ್ ಬ್ರೇಕ್ ಸಮಥಿಂಗ್ ಎಕ್ಸ್ಪೆನ್ಸಿವ್, ಮೇ ಬಿ ಯು ಹ್ಯಾವ್ ಎನ್ ಎಕ್ಸ್ಪೆನ್ಸಿವ್ ಡಿಶ್ ಆರ್ ವಾಸ್ ಆರ್ ಸಮಥಿಂಗ್ ಲೈಕ್ ದಟ್ ಮೇಡ್ ಆಫ್ ಚೈನಾ ಅಂಡ್ ಎಕ್ಸ್ಪೆನ್ಸಿವ್ ಅಂಡ್ ದೇ ಆಕ್ಸಿಡೆಂಟ್ಲಿ ಡ್ರಾಪ್ ಇಟ್ ಅಂಡ್ ಬ್ರೇಕ್ ಇಟ್.
ಒಂದು ವೇಳೆ ಮನೆಯಲ್ಲಿ ನಿಮ್ಮ ಮಕ್ಕಳು ಬಹು ಬೆಲೆಯುಳ್ಳಂತ ಅಡುಗೆ ಪಾತ್ರೆಗಳನ್ನ ಬೀಳಿಸಿ ಒಡೆದಾಗ ಅಥವಾ ನಾಳಗಳನ್ನ ಮುರಿದಾಗ,
ಐ ಯು ಗೋನ್ ಪನಿಶ್ ದೆಮ್ ಫಾರ್ ದಟ್?
ಅದಕ್ಕಾಗಿ ಅವರನ್ನ ನೀವು ಶಿಕ್ಷಿಸ್ತೀರಾ?
ಇಟ್ಸ್ ಫೂಲಿಶ್,
ಅದು ಮೂರ್ಖತನ.
ನೌ ಇಫ್ ದೇ ಡೂ ಇಟ್ ಇನ್ ರಿಬೆಲಿಯನ್ ಅಂಡ್ ಆಂಗರ್, ದೇ ಸರ್ಟನ್ಲಿ ನೀಡ್ ಟು ಬಿ ಪನಿಶ್ಡ್.
ಆದ್ರೆ ಅವರು ಅದನ್ನ ತಿರುಗಿ ಬೀಳುವಿಕೆ ಮುಖಾಂತರ ಕೋಪದಿಂದ ಮಾಡಿದರೆ ನೀವು ಅವರನ್ನ ಶಿಕ್ಷಿಸಬೇಕು.
ಬಟ್ ಇಫ್ ದೇ ಡೂ ಇಟ್ ಆಕ್ಸಿಡೆಂಟ್ಲಿ, ಯೋರ್ ಲಾಸ್ ಮೇ ಬಿ ಗ್ರೇಟ್ ಇನ್ ಟರ್ಮ್ಸ್ ಆಫ್ ಮನಿ, ಬಟ್ ಇಟ್ಸ್ ನೋ ಯೂಸ್ ಪನಿಶಿಂಗ್ ಯುವರ್ ಚಿಲ್ಡ್ರನ್ ಫಾರ್ ವಾಟ್ ದೇ ಡಿಡ್ ಆಕ್ಸಿಡೆಂಟ್ಲಿ.
ಆಕಸ್ಮಿಕವಾಗಿ ನಿಮ್ಮ ಮಕ್ಕಳು ಮನೆಯಲ್ಲಿನ ವಸ್ತುಗಳನ್ನ ಬೀಳಿಸಿದರೆ ಅಥವಾ ಮುರಿದರೆ ಅವರನ್ನ ಶಿಕ್ಷಿಸುವಂತ ಅಗತ್ಯವಿಲ್ಲ. ಒಂದು ವೇಳೆ ಹೆಚ್ಚು ಹಣ ಅದರಿಂದ ನಿಮಗೆ ನಷ್ಟ ಆಗಿರಬಹುದು.
ಡೋಂಟ್ ಯು ಅಂಡ್ ಐ ಡೂ ಥಿಂಗ್ಸ್ ಆಕ್ಸಿಡೆಂಟ್ಲಿ ಅಂಡ್ ಮೇಕ್ ಮಿಸ್ಟೇಕ್ಸ್?
ನಾವು ಕೂಡ ಆಕಸ್ಮಿಕವಾಗಿ ತಪ್ಪುಗಳನ್ನ ಮಾಡಬಹುದಲ್ವಾ?
ವಾಟ್ ಡು ವಿ ನೀಡ್ ಟು ಟೀಚ್ ಅವರ್ ಚಿಲ್ಡ್ರನ್? ದಟ್ ಒನ್ ಕಮಾಂಡ್ಮೆಂಟ್ ವಿಚ್ ಗಾಡ್ ಗೇವ್ ಚಿಲ್ಡ್ರನ್.
ನಮ್ಮ ಮಕ್ಕಳಿಗೆ ನಾವು ಏನನ್ನ ಬೋಧಿಸಬೇಕು ಎಂದರೆ ದೇವರು ಕೊಟ್ಟಂತ ಒಂದೇ ಒಂದು ಆಜ್ಞೆಯನ್ನ ಬೋಧಿಸಬೇಕು.
ಆನರ್ ಯುವರ್ ಫಾದರ್ ಅಂಡ್ ಮದರ್,
ನಿಮ್ಮ ತಂದೆ ತಾಯಿಯಂದಿರನ್ನ ಸನ್ಮಾನಿಸಿರಿ ಎಂಬುವಂತ ಬೋಧನೆ.
ದಟ್ ಮೀನ್ಸ್ ರೆಸ್ಪೆಕ್ಟ್ ದೆಮ್ ಫಸ್ಟ್ ಆಫ್ ಆಲ್ ಅಂಡ್ ಒಬೇ ದೆಮ್.
ಅದರ ಅರ್ಥ ಮೊದಲನೆಯದಾಗಿ ತಂದೆ ತಾಯಿಗಳನ್ನ ಗೌರವಿಸಬೇಕು, ನಂತರ ಅವರಿಗೆ ವಿಧೇಯರಾಗಬೇಕು ಎಂಬುವಂತದ್ದು.
ವಿ ಹ್ಯಾವ್ ಟು ಟೀಚ್ ಅವರ್ ಚಿಲ್ಡ್ರನ್ ದಟ್.
ನಮ್ಮ ಮಕ್ಕಳಿಗೆ ಅದನ್ನ ನಾವು ಕಲಿಸುವವರಾಗಿರಬೇಕು.
ಅಂಡ್ ಇಫ್ ಯು ಆರ್ ಅ ಸನ್ ಆರ್ ಅ ಡಾಟರ್ ಲಿಸ್ನಿಂಗ್ ಟು ದಿಸ್ ಪ್ರೋಗ್ರಾಮ್, ಲೆಟ್ ಮೀ ಟೆಲ್ ಯು,
ನೀವು ಮಗ ಅಥವಾ ಮಗಳಾಗಿದ್ದುಕೊಂಡು ಈ ಆಡಿಯೋವನ್ನ ಕೇಳಿಸಿಕೊಳ್ಳುತ್ತಾ ಇದ್ರೆ ನಿಮಗೆ ಒಂದು ವಿಷಯ ಹೇಳ ಬಯಸ್ತೇನೆ.
ಇಫ್ ಯು ವಾಂಟ್ ಇಟ್ ಟು ಗೋ ವೆಲ್ ವಿತ್ ಯು ಅಂಡ್ ಇಫ್ ಯು ವಾಂಟ್ ಟು ಫುಲ್ಫಿಲ್ ದ ಲೆಂಗ್ತ್ ಆಫ್ ಯುವರ್ ಡೇಸ್ ದಟ್ ಗಾಡ್ ಇಸ್ ಅಪಾಯಿಂಟೆಡ್ ಫಾರ್ ಯು ಆನ್ ಅರ್ಥ್,
ನಿಮಗೆ ಮೇಲಾಗಬೇಕು ಎಂದು ಬಯಸಿದರೆ ನೀವು ಮತ್ತು ದೇವರು ನಿಮಗೆ ಇಹಲೋಕದಲ್ಲಿ ಇಟ್ಟಿರುವಂತಹ ದಿನಗಳನ್ನ ಪೂರೈಸಬೇಕು ಎಂದಾದಲ್ಲಿ
ಆನರ್ ಯುವರ್ ಫಾದರ್ ಅಂಡ್ ಮದರ್,
ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಿರಿ.
ಈವನ್ ಇಫ್ ಯು ಆರ್ 75 ಇಯರ್ಸ್ ಓಲ್ಡ್ ಅಂಡ್ ಯುವರ್ ಪೇರೆಂಟ್ಸ್ ಆರ್ ಅಲೈವ್, ಆನರ್ ದೆಮ್.
ನಿಮಗೆ 75 ವರ್ಷ ವಯಸ್ಸಾಗಿದ್ರೂ ನಿಮ್ಮ ತಂದೆ ತಾಯಿ ಇನ್ನೂ ಬದುಕಿದ್ರೂ ಅವರನ್ನ ಸನ್ಮಾನಿಸಿರಿ.
ಆನರ್ ದೆಮ್ ಟಿಲ್ ಯು ಡೈ,
ನೀವು ಸಾಯುವವರೆಗೂ ಅವರನ್ನ ಸನ್ಮಾನಿಸಿರಿ.
ಯು ಡೋಂಟ್ ಹ್ಯಾವ್ ಟು ಒಬೇ ದೆಮ್ ಒನ್ಸ್ ಯು ಲೀವ್ ಯುವರ್ ಹೋಮ್ and set up your own home or you're earning your own living.
ನೀವು ನಿಮ್ಮ ಮನೆಯನ್ನು ಬಿಟ್ಟು ಹೊರಗಡೆ ಹೋಗಿ ಸ್ವಂತ ದುಡಿಮೆಯಲ್ಲಿ ತೊಡಗಿಕೊಂಡು ಸ್ವಂತ ಜೀವನಕ್ಕಾಗಿ ಮನೆಯನ್ನು ಹೊರಗಡೆ ಮಾಡಿಕೊಂಡಾಗ ಅವರಿಗೆ ವಿಧೇಯರಾಗುವಂತ ಅವಶ್ಯಕತೆ ಇಲ್ಲ.
Jesus obeyed Joseph and Mary as long as he lived in that home.
ಯೇಸು ಯೋಸೇಫ ಮತ್ತು ಮರಿಯಳಿಗೆ ಅವರ ಮನೆಯಲ್ಲಿದ್ದಷ್ಟು ದಿನ ವಿಧೇಯರಾದರು.
The moment he left that home after his baptism, once his mother came and told him to turn, told him about the lack of wine in Cana, and he said, "Woman, what have I got to do with you? Don't interfere in my ministry."
ಯೇಸು ತಮ್ಮ ದೀಕ್ಷಾಸ್ನಾನವಾದ ನಂತರ ಮನೆಯನ್ನ ಬಿಟ್ಟು ಹೋದ ಮೇಲೆ ತನ್ನ ತಾಯಿಯನ್ನ ಗೌರವಿಸಿದರು, ಆದರೆ ಅವರಿಗೆ ವಿಧೇಯರಾಗಲಿಲ್ಲ. ಒಂದು ಸಾರಿ ಯೇಸುವಿನ ತಾಯಿಯು ಕಾನಾ ಮದುವೆಯಲ್ಲಿ ದ್ರಾಕ್ಷರಸದ ಕೊರತೆ ಇದೆ ಎಂಬುದಾಗಿ ಹೇಳಿದಾಗ ಯೇಸು ಈ ರೀತಿಯಾಗಿ ಹೇಳಿದರು, "ಸ್ತ್ರೀಯೇ, ನಿನ್ನೊಟ್ಟಿಗೆ ನಾನು ಏನು ಮಾಡಲಿ? ನನ್ನ ಸೇವೆಯಲ್ಲಿ ಮಧ್ಯೆ ಪ್ರವೇಶಿಸಬೇಡ" ಎಂಬುದಾಗಿ.
Jesus didn't disobey the scripture that he honored his mother.
ಯೇಸು ವಚನಗಳಿಗೆ ಅವಿಧೇಯರಾಗಿ ನಡೆಯಲಿಲ್ಲ, ತನ್ನ ತಾಯಿಯನ್ನ ಸನ್ಮಾನಿಸಿದರು.
He cared for her when he was hanging on the cross.
ಯೇಸು ಶಿಲುಬೆಯಲ್ಲಿ ನೇತು ಹಾಕಲ್ಪಟ್ಟಾಗ ತನ್ನ ತಾಯಿಯ ವಿಷಯವಾಗಿ ಕಾಳಜಿ ವಹಿಸಿದರು.
To take care of her, to provide a home for her.
ಆಕೆಯ ವಿಷಯವಾಗಿ ಕಾಳಜಿಯನ್ನ ವಹಿಸಿ ಮನೆಯನ್ನ ಒದಗಿಸಿಕೊಟ್ಟರು.
But he did not listen to her once he left the home.
ಆದರೆ ಯೇಸು ಮನೆಯನ್ನ ಬಿಟ್ಟ ತಕ್ಷಣ ಆಕೆಗೆ ವಿಧೇಯರಾಗಲಿಲ್ಲ.
But as long as you're living at home under your parents' authority, the command for you is obey your parents. Do what they say.
ನೀವು ನಿಮ್ಮ ತಂದೆ ತಾಯಿಯ ಅಧಿಕಾರದಲ್ಲಿ ಮನೆಯಲ್ಲಿ ಇರುವಷ್ಟು ದಿನ ನಿಮಗೆ ಆಜ್ಞೆ ಏನಪ್ಪ ಅಂದ್ರೆ ಅವರಿಗೆ ವಿಧೇಯರಾಗಿರಿ ಮತ್ತು ಅವರು ಹೇಳುವಂತದ್ದನ್ನ ಮಾಡಿರಿ.
Unless they tell you to disobey the word of God in some area, then you have to obey God and say, "We ought to obey God rather than men." Like the Apostle Peter said in Acts of the Apostles, chapter 5, verse 29 and 32.
ಕೆಲವೊಂದು ಕ್ಷೇತ್ರಗಳಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅವಿಧೇಯರಾಗ್ರಿ ಎಂಬುದಾಗಿ ನಿಮಗೆ ಅವರು ಹೇಳುವಾಗ ಆಗ ನೀವು ದೇವರಿಗೆ ವಿಧೇಯರಾಗಿ ಈ ರೀತಿಯಾಗಿ ಹೇಳಬೇಕು, ಮನುಷ್ಯನಿಗೆ ವಿಧೇಯನಾಗುವುದಕ್ಕಿಂತ ದೇವರಿಗೆ ವಿಧೇಯರಾಗುವುದು ಉತ್ತಮ ಎಂಬುದಾಗಿ. ಹೇಗೆ ಪೇತ್ರನು ಅಪೋಸ್ತಲರ ಕೃತ್ಯಗಳು 5:29-32 ವಚನದಲ್ಲಿ ಹೇಳಿದನಲ್ಲ ಹಾಗೆ.
But in every other area, you must obey them.
ಇನ್ನು ಮಿಕ್ಕ ಎಲ್ಲಾ ಕ್ಷೇತ್ರಗಳಲ್ಲಿ ಅವರಿಗೆ ವಿಧೇಯರಾಗಬೇಕು.
But honoring them must be true throughout your life.
ಆದರೆ ನಿಮ್ಮ ಜೀವಿತದ ಪೂರ್ತಿ ಅವರನ್ನ ಸನ್ಮಾನಿಸುವಂತ ವಿಷಯದಲ್ಲಿ ಸತ್ಯವಾಗಿರಬೇಕು.
Even when you leave your home, respecting them, never speaking evil about them.
Nimma maneyanna neevu bittidru kuda avaranna gauravisabeku mattu avara bagge kettadagi maatanadabaradu.
You may see many weaknesses in your parents. Hide it.
Nimma tande taayigalalli aneka balahinategalanna neevu nodabahudu, adanna guptavagidiri.
Do you know why Noah's son Ham was cursed?
Nimage gotta Nohana maganada Hamanu ಯಾಕೆ ಶಾಪಗ್ರಸ್ತನಾದನು ಅಂತ?
ಯು ನೋ ವೈ?
ಯಾಕೆ ಗೊತ್ತಾ ನಿಮಗೆ?
ವೆನ್ ಹಿ ಸಾ ಹಿಸ್ ಫಾದರ್ಸ್ ನೇಕೆಡ್ನೆಸ್, ಇನ್ಸ್ಟೆಡ್ ಆಫ್ ಹೈಡಿಂಗ್ ಇಟ್, ಹಿ ವೆಂಟ್ ಅಂಡ್ ಸ್ಪೋಕ್ ಟು ಅದರ್ಸ್ ಅಬೌಟ್ ಇಟ್.
ಆತನು ತನ್ನ ತಂದೆಯ ಬೆತ್ತಲೆತನವನ್ನ ನೋಡಿದಾಗ ಅದನ್ನ ಗುಪ್ತವಾಗಿಡುವ ಬದಲು ಬೇರೊಬ್ಬರ ಬಳಿ ಹೋಗಿ ಅದರ ಬಗ್ಗೆ ಮಾತನಾಡಿದನು.
ಡೂ ಯು ಸ್ಪೀಕ್ ಅಬೌಟ್ ಯುವರ್ ಫಾದರ್ಸ್ ವೀಕ್ನೆಸ್ಸಸ್ ವಿಚ್ ಯು ಹ್ಯಾವ್ ಸೀನ್ ಅಟ್ ಹೋಮ್ ಆರ್ ಯುವರ್ ಮದರ್ಸ್ ವೀಕ್ನೆಸ್ಸಸ್?
ನಿಮ್ಮ ಮನೆಯಲ್ಲಿ ನೋಡುವಂತ ನಿಮ್ಮ ತಂದೆ ತಾಯಿಯ ಬಲಹೀನತೆಯನ್ನ ಬೇರೊಬ್ಬರ ಬಳಿ ಹೋಗಿ ಮಾತನಾಡ್ತೀರಾ?
Be a curse on you, like there was on Ham.
ಹಾಮನ ಮೇಲೆ ಹೇಗೆ ಶಾಪ ಬಂದು ಬಿತ್ತಲ ಹಾಗೆ ನಿಮ್ಮ ಮೇಲೂ ಸಹ ಶಾಪವು ಎರಗುತ್ತದೆ.
Get rid of that habit.
ಈ ಒಂದು ಹವ್ಯಾಸದಿಂದ ಹೊರಗೆ ಬನ್ನಿರಿ.
Why do you need to expose your father's weakness and mother's weakness to other people?
ಯಾಕೆ ನೀವು ನಿಮ್ಮ ತಂದೆ ತಾಯಿಯ ಬಲಹೀನತೆಯನ್ನ ಮತ್ತೊಬ್ಬರಿಗೆ ತೋರಿಸಬೇಕು?
If you want, pray for them.
ನಿಮಗೆ ಬೇಕು ಅಂದ್ರೆ ಅವರಿಗಾಗಿ ಪ್ರಾರ್ಥನೆ ಮಾಡಿ.
But keep it hidden.
ಆದ್ರೆ ಗುಪ್ತವಾಗಿಡಿರಿ.
Unless you are seeking for advice from some godly brother to whom you go and share this as a problem you are facing, then it is all right.
ಒಬ್ಬ ದೈವಿಕ ಮನುಷ್ಯನಿಂದ ನಿಮಗೆ ಸಲಹೆ ಸೂಚನೆಗಳು ಏನಾದರೂ ಬೇಕಿತ್ತಪ್ಪ ಅಂದ್ರೆ ಅವರಿಂದ ಸಲಹೆ ಸೂಚನೆಗಳನ್ನ ಪಡೆದುಕೊಳ್ಳುವ ಸಲುವಾಗಿ ನೀವು ಹಾದು ಹೋಗುತ್ತಿರುವಂತಹ ಸಮಸ್ಯೆಯನ್ನ ಅವರ ಬಳಿ ಹಂಚಿಕೊಳ್ಳಿ, ಅದು ಪರವಾಗಿಲ್ಲ.
Because that godly brother may need to know your problem in order to help you.
ಯಾಕೆಂದರೆ ಆ ದೈವಿಕ ಸಹೋದರನು ನಿಮಗೆ ಸಹಾಯಿಸುವ ಸಲುವಾಗಿ ನಿಮ್ಮ ಸಮಸ್ಯೆಯನ್ನ ತಿಳಿದುಕೊಳ್ಳುವುದರಲ್ಲಿ ತಪ್ಪೇನಿಲ್ಲ.
That's the only situation in which you should reveal the way your father or mother are behaving, which may not be godly.
ಅಂತಹ ಸಂದರ್ಭದಲ್ಲಿ ಮಾತ್ರ ನಿಮ್ಮ ತಂದೆ ತಾಯಿಯು ದೈವಿಕ ಮಾರ್ಗದಲ್ಲಿ ನಡೆಯುತ್ತಿಲ್ಲ ಎಂಬುವಂತದ್ದನ್ನ ಹಂಚಿಕೊಳ್ಳುವುದು ತಪ್ಪೇನಿಲ್ಲ.
But to talk about them as gossip will bring the judgment of God upon your life.
ಆದರೆ ಅವರ ಬಗ್ಗೆ ಕಿವಿಚುಚ್ಚಿ ಚಾಡಿ ಮಾತನ್ನ ಹೇಳುವಂತಿದ್ದರೆ ನೀವು ನಿಮ್ಮ ಜೀವಿತದ ಮೇಲೆ ದೇವರ ನ್ಯಾಯ ತೀರ್ಪನ್ನ ಬರಮಾಡಿಕೊಳ್ಳುತ್ತೀರಿ.
Because you're not honoring them.
ಯಾಕೆಂದ್ರೆ ನೀವು ಅವರನ್ನ ಸನ್ಮಾನಿಸದೇ ಇರೋದ್ರಿಂದ.
This is so important.
ಇದು ಬಹು ಪ್ರಮುಖವಾಗಿದೆ.
It's so important for us as parents to teach our children obedience, to break their stubborn will when they are young, so that they learn to obey us as their parents.
ನಾವು ಪೋಷಕರಾಗಿದ್ದುಕೊಂಡು ಬಹು ಮುಖ್ಯವಾದ ಸಂಗತಿ ನಮಗೇನಪ್ಪ ಅಂದ್ರೆ ನಮ್ಮ ಮಕ್ಕಳ ಮೊಂಡುತನದ ಮನಸ್ಸನ್ನ ಮುರಿಯುವ ಮುಖಾಂತರ ತಂದೆ ತಾಯಿಗೆ ವಿಧೇಯರಾಗಬೇಕು ಎನ್ನುವುದನ್ನ ಕಲಿಸುವವರಾಗಿರಬೇಕು. ಅವರು ಬಾಲಕರಿರುವಾಗಲೇ ಇದನ್ನ ನಾವು ಮಾಡುವವರಾಗಿರಬೇಕು.
That is how we prepare them to obey God one day in the future.
ಇದರ ಮುಖಾಂತರ ಅವರು ಭವಿಷ್ಯದಲ್ಲಿ ದೇವರಿಗೆ ವಿಧೇಯರಾಗುವಂತೆ ನಾವು ಅವರನ್ನ ಸಿದ್ಧ ಮಾಡಬೇಕು.
But if you don't break their will when they are young,
ಅವರು ಯೌವನಸ್ಥರಿರುವಾಗ ಅವರ ಮನಸ್ಸನ್ನ ನೀವು ಮುರಿಲಿಲ್ಲ ಅಂದ್ರೆ
they will never be able to obey God later on in life.
ಅವರು ನಂತರದ ತಮ್ಮ ಜೀವಿತದಲ್ಲಿ ದೇವರಿಗೆ ವಿಧೇಯರಾಗಲು ಆಗೋದಿಲ್ಲ.
It'll have to be a miracle. It does happen in some cases. God is great.
ಅದು ಒಂದು ಚಮತ್ಕಾರವೇ ಸರಿ. ಕೆಲವೊಂದು ಪ್ರಕರಣಗಳಲ್ಲಿ ಇದು ಯಶಸ್ಸು ಕಂಡಿದೆ. ದೇವರು ದೊಡ್ಡವನಾಗಿದ್ದಾನೆ.
But it's our responsibility as parents to do it early in life.
ಆದರೆ ಪೋಷಕರಾಗಿದ್ದುಕೊಂಡು ನಮ್ಮ ಜವಾಬ್ದಾರಿ ಏನಪ್ಪ ಅಂದ್ರೆ ಬಹು ಬೇಗನೆ ಅವರ ಜೀವಿತದಲ್ಲಿ ಇದನ್ನ ನಾವು ಕಲಿಸಬೇಕು ಅವರಿಗೆ.
When shall we start punishing them, correcting them as soon as they are able to understand?
ಒಂದು ಸಲ ನಾವು ಮಕ್ಕಳನ್ನ ಗದರಿಸುವಾಗ ಮತ್ತು ಶಿಕ್ಷಿಸುವಾಗ ಆ ಮಕ್ಕಳು ಅರ್ಥ ಮಾಡಿಕೊಳ್ಳುವುದನ್ನ ಕಲಿಯುತ್ತಾರೆ.
If they can understand what you are saying when they are 1 year old or 1.5 years old, that's the time to start punishing them if they disobey.
ನೀವು ಏನ್ ಹೇಳ್ತಿರೋ ಅದನ್ನ ಅರ್ಥ ಮಾಡಿಕೊಳ್ಳಲು ಕಲಿಯುತ್ತಾರೆ ಆ ಮಕ್ಕಳು. ಆ ಮಕ್ಕಳು ಒಂದು ವರ್ಷ ಅಥವಾ ಒಂದೂವರೆ ವರ್ಷ ಇರುವಾಗಲೇ ಆ ಮಕ್ಕಳನ್ನ ಶಿಕ್ಷಿಸುವುದನ್ನ ಪ್ರಾರಂಭಿಸಬೇಕು ಅವರು ಅವಿಧೇಯರಾದಾಗ.
And the earlier you start, the sooner you can finish.
ನೀವು ಬೇಗ ಪ್ರಾರಂಭಿಸಿದರೆ ಆದಷ್ಟು ಬೇಗ ಅದನ್ನ ಮುಗಿಸುತ್ತೀರಿ.
By the time a child is 13 years old, there should be no more need to use the rod on that child anymore if you started when the child was 1.
ಆ ಮಗು ಒಂದು ವರ್ಷ ಇರುವಾಗಲೇ ನೀವು ಬೆತ್ತವನ್ನ ಉಪಯೋಗಿಸಿದರೆ ಆ ಮಗು 13ನೇ ವಯಸ್ಸಿಗೆ ಬರುವಾಗ ಅದಕ್ಕೆ ಬೆತ್ತದ ಅಗತ್ಯತೆ ಇರುವುದಿಲ್ಲ.
And if you did it in the fear of God and wholeheartedly,
ನೀವು ಇದನ್ನ ದೇವರಿಗೆ ಭಯಪಡುವ ಮುಖಾಂತರ ಮನಪೂರ್ವಕವಾಗಿ ಮಾಡಿದ್ದರೆ ನೀವು ಯಶಸ್ಸನ್ನ ಕಾಣುತ್ತೀರಿ.
But if you were careless, then you have a problem on your hands when your child is a teenager.
ಆದರೆ ನೀವು ಅಜಾಗರೂಕರಾಗಿದ್ದರೆ ನಿಮ್ಮ ಮಕ್ಕಳು ಹದಿಹರಿಯಕ್ಕೆ ಬಂದಾಗ ಸಮಸ್ಯೆಯನ್ನ ಎದುರಿಸ್ತೀರಿ.
He does not know how to speak respectfully.
ಆ ಮಗುಗೆ ಗೊತ್ತಿರೋದಿಲ್ಲ ಅವಾಗ ಹೇಗೆ ಗೌರವಯುತವಾಗಿ ಮಾತನಾಡಬೇಕು ಅಂತ.
He does not know how to obey you. He doesn't know how to obey God.
ಹೇಗೆ ನಿಮಗೆ ವಿಧೇಯರಾಗಬೇಕು ಎಂಬುದು ಗೊತ್ತಿರೋದಿಲ್ಲ ಮತ್ತು ದೇವರಿಗೆ ಹೇಗೆ ವಿಧೇಯರಾಗಬೇಕು ಎಂಬುದು ಗೊತ್ತಿರೋದಿಲ್ಲ.
This is the tragedy in many Christian homes. What shall we do?
ಅನೇಕ ಕ್ರೈಸ್ತ ಕುಟುಂಬಗಳಲ್ಲಿನ ದುರಂತ ಇದಾಗಿದೆ. ಏನು ಮಾಡಬೇಕು ಹಾಗಾದ್ರೆ? ನಾವು
ರಿಪೆಂಟ್,
ಮಾನಸಾಂತರ ಪಡಬೇಕು.
Say, Lord, have mercy on us.
ದೇವರೇ ನಮ್ಮ ಮೇಲೆ ಕರುಣೆಯನ್ನ ತೋರು ಎಂಬುದಾಗಿ ಕೇಳಿಕೊಳ್ಳಬೇಕು.
And those whose children are still in that early stages, not yet teenagers, do what scripture says.
ಇನ್ನು ನಿಮ್ಮ ಮಕ್ಕಳು ಪ್ರಾರಂಭದ ಹಂತದಲ್ಲೇ ಇದ್ರೆ ಹದಿಹರಿಯಕ್ಕೆ ಇನ್ನು ಬಂದಿಲ್ಲ ಅಂದ್ರೆ ಸತ್ಯವೇದವು ಹೇಳುವಂತದ್ದನ್ನ ಮಾಡಿರಿ.
Bring them up in the fear of God.
ದೇವರ ಭಯದಲ್ಲಿ ಮಕ್ಕಳನ್ನ ಬೆಳೆಸಿರಿ.
Teach them to fear God.
ದೇವರ ಭಯವನ್ನ ಅವರಿಗೆ ಕಲಿಸಿರಿ.
And the greatest thing you can do as husband and wife is be united.
ಗಂಡ ಮತ್ತು ಹೆಂಡತಿಯಾಗಿದ್ದುಕೊಂಡು ನೀವು ಮಾಡಬೇಕಾದ ದೊಡ್ಡ ಸಂಗತಿ ಏನಪ್ಪ ಅಂದ್ರೆ ಐಕ್ಯತೆಯಿಂದ ಇರಬೇಕು.
Don't be divided in the punishment of your children.
ನಿಮ್ಮ ಮಕ್ಕಳಿಗೆ ಶಿಕ್ಷಿಸುವ ಮುಖಾಂತರ ಬೇರ್ಪಡಬೇಡಿ ಇಬ್ಬರು.
Be united in following scripture.
ಸತ್ಯವೇದಕ್ಕೆ ವಿಧೇಯರಾಗುವ ಮುಖಾಂತರ ಇಬ್ಬರು ಒಟ್ಟಾಗಿರ್ರಿ.
When husband and wife are divided, it brings chaos into the home.
ಗಂಡ ಮತ್ತು ಹೆಂಡತಿ ಬೇರೆ ಬೇರೆಯಾಗಿದ್ದಾಗ ಮನೆಯಲ್ಲಿ ಅಸ್ತವ್ಯಸ್ತವು ಪ್ರಾರಂಭಗೊಳ್ಳುತ್ತದೆ.
It opens a door for the devil to come right in and destroy your children.
ಸೈತಾನನು ನಿಮ್ಮ ಮನೆಯೊಳಗೆ ಪ್ರವೇಶಿಸಿ ನಿಮ್ಮ ಮಕ್ಕಳನ್ನ ನಾಶಗೊಳಿಸಲು ಇದು ಅನುಕೂಲವಾಗುತ್ತದೆ.
Be united and the devil will find no gap between you to come through and attack your children.
ಇಬ್ಬರು ಒಗ್ಗಟ್ಟಾಗಿ ಐಕ್ಯತೆಯಿಂದ ಇರ್ರಿ, ಸೈತಾನನು ನಿಮ್ಮ ಮಕ್ಕಳ ಮೇಲೆ ಆಕ್ರಮಿತಗೊಳ್ಳದಂತೆ ನಿಮ್ಮಿಬ್ಬರ ನಡುವೆ ಅಂತರವಿರದಂತೆ ನೋಡಿಕೊಳ್ಳಿರಿ.
ಅಂಡ್ ಬಿ ಅ ಗುಡ್ ಎಕ್ಸಾಂಪಲ್,
ಹಾಗೂ ಇಬ್ಬರು ಒಳ್ಳೆಯ ಮಾದರಿಯಿಂದ ಕೂಡಿರ್ರಿ.
ಡೋಂಟ್ ಟೆಲ್ ಯುವರ್ ಚಿಲ್ಡ್ರನ್ ಟು ಡೂ ವಾಟ್ ಯು ಕ್ಯಾನ್ ಡೂ ಯುವರ್ ಸೆಲ್ಫ್.
ನೀವು ಏನನ್ನ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ನಿಮ್ಮ ಮಕ್ಕಳಿಗೆ ಅದನ್ನ ಮಾಡುವಂತೆ ಹೇಳಬೇಡ್ರಿ.
ಬಿ ಅ ಗುಡ್ ಎಕ್ಸಾಂಪಲ್,
ಒಳ್ಳೆಯ ಮಾದರಿಯಾಗಿ ಇರ್ರಿ.
ಬಿ ಯುನೈಟೆಡ್ ಫಾದರ್ ಅಂಡ್ ಮದರ್,
ತಂದೆ ತಾಯಿಯಾಗಿದ್ದುಕೊಂಡು ಒಬ್ಬರಿಗೊಬ್ಬರು ಒಗ್ಗಟ್ಟಾಗಿರ್ರಿ.
ಅಂಡ್ ಬಿ ಅ ಗುಡ್ ಎಕ್ಸಾಂಪಲ್,
ಮತ್ತು ಒಳ್ಳೆಯ ಮಾದರಿಯಾಗಿರ್ರಿ.
ಅಂಡ್ ಫ್ರಮ್ ಸಚ್ ಅ ಲೈಫ್ ಗಾಡ್ ವಿಲ್ ಬಿ ಏಬಲ್ ಟು lead your children in godly paths.
ಇಂತಹ ಜೀವಿತದಿಂದ ನೀವು ಇರುವಾಗ ದೇವರು ನಿಮ್ಮ ಮಕ್ಕಳನ್ನ ದೈವಿಕ ಮಾರ್ಗದಲ್ಲಿ ನಡೆಸಲು ಸಾಧ್ಯವಾಗುತ್ತದೆ.
One last thing. Parents, pray for your children by name every day.
ಕೊನೆ ಸಂಗತಿ ನಾನು ಹೇಳೋದೇನಪ್ಪಾ ಅಂದ್ರೆ, ನಿಮ್ಮ ಮಕ್ಕಳ ಹೆಸರಿಡಿದು ಪ್ರತಿನಿತ್ಯ ಅವರಿಗಾಗಿ ಪ್ರಾರ್ಥಿಸಿರಿ.
Every single one of them. All through your life. Pray for your children by name every single day that they'll grow up in a godly way.
Nimma jeevitada poorthi avaravarugala hesaridu pratinitya prarthisiri avarigagi aga avaru daivika margadalli nadeyalu sahayavaguttade.
And then God's heart will be satisfied as our homes become godly examples and a light in the midst of a dark world.
Ee ondu ಕತ್ತಲೆಯ ಲೋಕದ ಮಧ್ಯದಲ್ಲಿ ನಮ್ಮ ಕುಟುಂಬವು ದೈವಿಕ ಮಾದರಿಯಾಗಿ ಮತ್ತು ಬೆಳಕಿನಿಂದ ಕೂಡಿದ್ದರೆ ದೇವರ ಹೃದಯವು ತೃಪ್ತಿಗೊಳ್ಳುತ್ತದೆ. ಆಮೆನ್.